ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳನ್ನು ಕೇಳಿಸುವ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಸಂಚಿಕೆ 17, ಡಿಸೆಂಬರ್ 31, 2017. ಕಳೆದ ಕೆಲವು ವಾರಗಳಲ್ಲಿ ವಿವಿಧ ವಿಜ್ಞಾನ ಪತ್ರಿಕೆಗಳು ಪ್ರಕಟಿಸಿರುವ ಹೊಸ ಸಂಶೋಧನೆಗಳ ಸಾರಾಂಶವನ್ನು ಈ ವಾರ ನಾವು ನಿಮಗೆ ಕೇಳಿಸಲಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಓ ಮುವಾ ಮುವಾ ಎಂಬ ವಿಶ್ವಯಾನಿ, ಇಲೆಕ್ಟ್ರಾನಿಕ್ ಫ್ಯಾಷನ್, ಕಿವುಡುಗಿವಿಗೆ ಇಂಬುಕೊಟ್ಟ ಚಿಕಿತ್ಸೆ ಹಾಗೂ ವಾಯುಗುಣದ ವೈಪರೀತ್ಯವೇಕೆ. ಓ ಮುವಾ ಮುವಾ ಎಂಬ ವಿಶ್ವಯಾನಿ, ಓ ಮುವಾ ಮುವಾ, ಅಮ್ಮಮ್ಮೋ ಇದೆಂತ ಹೆಸರಪ್ಪ ಎಂದು ಅಚ್ಚರಿ ಪಡಬೇಡಿ. ಇದು ವಿಜ್ಞಾನಿಗಳು ಪ್ರೀತಿಯಿಂದ ಕಲ್ಲೊಂದಕ್ಕೆ ಕೊಟ್ಟಿರುವ ಹೆಸರು. ಹಾಗಂತ ಇದನ್ನು ಸಾಧಾರಣ ಕಲ್ಲು ಎಂದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ಇದು ವಿಶ್ವದ ಯಾವುದೋ ಮೂಲೆಯಿಂದ ನಮ್ಮ ಸೌರಮಂಡಲಕ್ಕೆ ಪ್ರವಾಸ ಬಂದಿರುವ ಕಲ್ಲು. ಅದಕ್ಕೆ ಓ ಮುವಾ ಮುವಾ ಎಂಬ ಹೆಸರಂತೆ. ಹೌದು, ನೇಚರ್ ಪತ್ರಿಕೆ ಇತ್ತೀಚಿನ ಸಂಚಿಕೆಯಲ್ಲಿ ಈ ಕಲ್ಲಿನ ಕಥೆ ಪ್ರಕಟವಾಗಿದೆ. ಓ ಮುವಾ ಮುವಾ ಎನ್ನುವುದು ಹವಾಯಿ ಭಾಷೆಯ ಪದ, ಹಾಗೆಂದರೆ ಅರ್ಥ ಪ್ರವಾಸಿ, ಅದರಲ್ಲೂ ಯಾರದ್ದೋ ಸಂದೇಶ ಹೊತ್ತು ಬಂದ ರಾಯಭಾರಿ ಎಂದು ಅರ್ಥವಂತೆ. ಅಂತರಿಕ್ಷದಲ್ಲಿ ಎಲ್ಲೋ ಇರುವ ಕಲ್ಲಿಗೆ ವಿಜ್ಞಾನಿಗಳು ಈ ಹೆಸರು ಕೊಡಲು ಕಾರಣ, ಇದು ನಮಗೆ ಇದುವರೆಗೂ ಪರಿಚಿತವಾದ ಯಾವ ಸ್ಥಳದಿಂದಲೂ ಪ್ರವಾಸ ಬಂದಂಥ ಆಕಾಶಕಾಯವಲ್ಲ, ನಮ್ಮ ಸೂರ್ಯಮಂಡಲದ್ದಂತೂ ಅಲ್ಲವೇ ಅಲ್ಲ, ಬೇರಾವುದೋ ತಾರೆಯರ ಮಡಿಲಿನಿಂದ ಹಾರಿ ಬಂದಿರಬಹುದು ಎನ್ನುವ ಊಹೆ ಇದೆ. ಈ ಊಹೆ ಹಾಗೂ ಓ ಮುವಾ ಮುವಾದ ಚಹರೆ, ಹಾದಿ ಮತ್ತು ಆಕಾರವು ವಿಶೇಷವಾಗಿದೆಯಂತೆ, ಅದಕ್ಕೆ ಈ ವಿಶಿಷ್ಟ ಹೆಸರು. ಓ ಮುವಾ ಮುವಾ ಕಳೆದ ಅಕ್ಟೋಬರ್ 19 ಮೊದಲು ಹವಾಯಿಯ ಖಗೋಳ ವಿಜ್ಞಾನಿಗಳ ಕಣ್ಣಿಗೆ ಕಾಣಿಸಿತು. ಆಕಾಶದಲ್ಲಿ ಎಂದಿನಂತೆ ಅಂತರಿಕ್ಷವನ್ನು ಪರಿಶೀಲಿಸುತ್ತಿದ್ದಾಗ ಅವರಿಗೆ ಒಂದೆಡೆ ಹೊಸದೊಂದು ಚುಕ್ಕೆ ಕಾಣಿಸಿತಂತೆ. 2 ದಿನಗಳ ನಂತರ ಆ ಚುಕ್ಕೆ ಸ್ಥಾನ ಬದಲಿಸಿತ್ತು, ಸುಮಾರು 6 ಡಿಗ್ರಿ ಕೋನದಷ್ಟು ದೂರ ಸರಿದಿತ್ತು. ಜೊತೆಗೆ ಇದರ ಚಿತ್ರದಲ್ಲಿ ತಾರೆಗಳಲ್ಲಿ ಕಾಣುವಂತೆ ಮಸುಕಾದ ಮುಸುಕು ಇರಲಿಲ್ಲ, ಹಾಗೆಯೇ ತಾರೆಗಳಂತೆ ಇದರ ಚಿತ್ರ ರೇಖೆಯಾಗಿಯೂ ಕಾಣಲಿಲ್ಲ. ಅಂದರೆ ಇದು ತಾರೆಗಳಷ್ಟು ದೂರವಿಲ್ಲದ ಮತ್ಯಾವುದೋ ವಸ್ತು ಎಂದು ವಿಜ್ಞಾನಿಗಳು ಊಹಿಸಿದರು, ಅದರ ಬೆನ್ನು ಹತ್ತಿದರು. ಮುಂದಿನ 7-8 ದಿನಗಳ ಕಾಲ ಹವಾಯಿ ಹಾಗೂ ಬೇರೆಡೆಗಳಲ್ಲಿ ಇರುವ ದೂರದರ್ಶಕಗಳ ಕಣ್ಣುಗಳನ್ನು ಅದರತ್ತ ನೆಟ್ಟರು. ಇದರ ಚಲನೆ, ಹೊಳಪು, ಆಕಾರವೆಲ್ಲವನ್ನೂ ಕೂಲಂಕಷವಾಗಿ ದಾಖಲಿಸಿದರು. ಈ ಎಲ್ಲ ದಾಖಲೆಗಳ ವಿಶ್ಲೇಷಣೆಯನ್ನೇ ನೇಚರ್ ಪತ್ರಿಕೆ ಪ್ರಕಟಿಸಿದೆ. ಅದರ ಪ್ರಕಾರ ಸುಮಾರು 0.5 ಕಿಲೋಮೀಟರ್ ಉದ್ದದ, 100 ಅಡಿ ದಪ್ಪದ ಕಂಬದಂತಿರುವ ಈ ವಸ್ತು ಸೌರಮಂಡಲದ್ದಲ್ಲ, ಇನ್ಯಾವುದೋ ತಾರೆಯಿಂದ ಬಂದದ್ದು. ಸಾಮಾನ್ಯವಾಗಿ ಗ್ರಹಗಳೆಲ್ಲವೂ ಚೆಂಡಿನಂತಿರುತ್ತವೆ, ಕಂಬದಂತೆ ಸಿಲಿಂಡರ್ನ ಆಕಾರ ಇರುವುದಿಲ್ಲ. ಇಂತಹ ಆಕಾರ ಇರುವ ಆಕಾಶಕಾಯಗಳೆಂದರೆ ಕ್ಷುದ್ರಗ್ರಹಗಳು ಅಥವಾ ಉಲ್ಕೆಗಳು ಹಾಗೂ ಧೂಮಕೇತುಗಳು ಅಷ್ಟೇ. ಆದರೆ ಓಮುವಾಮುವಾನ ಚಲನೆಯನ್ನು ನೋಡಿದರೆ ಅದು ಧೂಮಕೇತುಗಳು ಉಗಮವಾಗುತ್ತವೆ ಎನ್ನುವ ಊರ್ಟ್ ಮೋಡದಿಂದ ಬಂದ ಹಾಗೆ ಕಾಣುವುದಿಲ್ಲ. ಅಲ್ಲಿಂದ ಬಂದಿದ್ದರೆ ಇದರ ಹಾದಿ ಬೇರೆಯದೇ ದಿಕ್ಕಿನಲ್ಲಿ ಇರಬೇಕಿತ್ತು. ಇನ್ನು ಇದು ಮತ್ತೊಂದು ಉಲ್ಕೆಯೋ ಕ್ಷುದ್ರಗ್ರಹವೋ ಎನ್ನಲೂ ಆಗದು, ಏಕೆಂದರೆ ವಿಜ್ಞಾನಿಗಳಿಗೆ ಇದುವರೆಗೆ ಗೊತ್ತಿರುವ ಸುಮಾರು 7.5 ಲಕ್ಷ ಕ್ಷುದ್ರಗ್ರಹಗಳಲ್ಲಿ ಯಾವುವೂ ಇಷ್ಟು ಸಣ್ಣದಿಲ್ಲ. ಇನ್ನು ಓಮುವಾಮುವಾದಿಂದ ಚಿಮ್ಮುವ ಬೆಳಕಿನ ಪ್ರಖರತೆಯು ನಿಯತವಾಗಿ ಹೆಚ್ಚು ಕಡಿಮೆ ಆಗುತ್ತಿದೆ. ಓಮುವಾಮುವಾ ಗಿರಿಕಿ ಹೊಡೆಯುತ್ತಿರುವುದಕ್ಕೆ ಇದು ಒಂದು ಸೂಚನೆ. ಈ ಸೂಚನೆಯನ್ನು ಗಮನಿಸಿದಾಗ ಅದು ಗುಂಡಗಿರದೆ ಉದ್ದುದ್ದದ ಆಕಾರವಾಗಿರಬೇಕು ಎನ್ನುವುದು ಸ್ಪಷ್ಟವಾಗುತ್ತದೆ. ಗುಂಡಗಿದ್ದರೆ ಆಗುತ್ತದೆ ವ್ಯತ್ಯಾಸವೇ ಬೇರೆ ರೀತಿ ಇರಬೇಕಿತ್ತು. ಇವೆಲ್ಲವನ್ನೂ ಗಮನಿಸಿದ ವಿಜ್ಞಾನಿಗಳು ಇದು ನಮ್ಮ ಸೌರಮಂಡಲದ ಸದಸ್ಯನೇ ಅಲ್ಲ, ಬೇರೆಲ್ಲಿಂದಲೋ ಬಂದ ರಾಯಭಾರಿ ಎಂದು ಈ ವಿಶೇಷವಾದ ಹೆಸರನ್ನು ಇಟ್ಟಿದ್ದಾರೆ. ರಾಯಭಾರಿ ಏಕೆಂದರೆ ಹೊರವಿಶ್ವದ ಬಗ್ಗೆ ಇದು ಹೊಸ ವಿಷಯವನ್ನು ತಿಳಿಸುತ್ತಿದೆ. ಲೋಹಗಳಿರುವ ಗಟ್ಟಿಕಲ್ಲು ಇದು. ಜೊತೆಗೆ ಇದರ ಚಲನೆಯ ಹಾದೆಯು ಪೆಗಾಸಸ್ ಎನ್ನುವ ನಕ್ಷತ್ರಪುಂಜದಲ್ಲಿರುವ ವೇಗಾಸ್ ನಕ್ಷತ್ರದ ಕಡೆಗೆ ಮುಖ ಮಾಡಿದೆ, ಅಂದರೆ ಅಲ್ಲಿಂದಲೇ ಬಂದಿದೆ ಎನ್ನುವ ಸೂಚನೆ. ಅಲ್ಲಿಂದಲೇ ಇದು ಬಂದಿದ್ದಾದರೆ ಗಂಟೆಗೆ 60,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಇದು ಈ ದಿನ ಇರುವೆಡೆಗೆ ಬರಲು ಸುಮಾರು 15 ಕೋಟಿ ವರ್ಷಗಳನ್ನು ತೆಗೆದುಕೊಂಡಿರಬೇಕು. ಅಂದರೆ ಇದು ಮತ್ತೊಮ್ಮೆ ನಮ್ಮ ಸೌರಮಂಡಲವನ್ನು ಪ್ರವೇಶಿಸುವಾಗ ಈ ಸೌರಮಂಡಲ ಇರುತ್ತದೋ ಇಲ್ಲವೋ ಎನ್ನುವ ಅನುಮಾನವೂ ಇದೆ. ನನಗೆ ಗೊತ್ತು, ಈಗ ನೀವು ಓ ಮುವಾ ಮುವಾ ಅನ್ನುತ್ತಿಲ್ಲ, ಅಮ್ಮಮ್ಮ ಎಂಥ ರಾಯಭಾರಿ ಎನ್ನುತ್ತಿದ್ದೀರಿ ಅಂತ. சுட்டுக்கு சிறுமுறை. ಹಳೆ ಸರ್ಕೀಟು ಹೊಸ ಒಡವೆ. ಹೊಸ ವರ್ಷಕ್ಕೆ ಹೊಸ ಒಡವೆ ಬೇಕು ಎನ್ನುವ ಆಸೆಯೇ? ಹಾಗಿದ್ರೆ ಬನ್ನಿ, ವಿನೂತನವಾದ ಒಡವೆ ಸಿದ್ಧವಿದೆ. ಇಲೆಕ್ಟ್ರಾನಿಕ್ ಸಾಧನಗಳಿಂದಲೇ ಸಿದ್ಧವಾದ ಮೂಗುತಿ, ಜುಮುಕಿ, ಪದಕಗಳನ್ನು ಹಾಕಿ ಹೊಸ ಫ್ಯಾಷನ್ ಆನಂದಿಸಿ. ಹೌದು, ಅಮೆರಿಕೆಯ ಕೆಲವು ಮಹಿಳೆಯರು ಒಟ್ಟುಗೂಡಿ ಸರ್ಕ್ಯೂಟ್ ಬ್ರೇಕರ್ ಲ್ಯಾಬ್ ಎನ್ನುವ ಕಂಪನಿಯನ್ನು ಹುಟ್ಟುಹಾಕಿದ್ದಾರೆ. ಈ ಕಂಪನಿ ಹಳೆಯ ಇಲೆಕ್ಟ್ರಾನಿಕ್ ಸಾಧನಗಳಲ್ಲಿರುವ ಸರ್ಕ್ಯೂಟ್ ಬೋರ್ಡ್ಗಳನ್ನು, ಇತರೆ ಅಂಗಗಳನ್ನು ಹೆಕ್ಕಿ ಅವುಗಳಿಂದ ವಿನೂತನವಾದ ಪದಕ, ಜುಮುಕಿ, ಕೈಕಡಗ, ಅಂಗೈ ಗೆಜ್ಜೆ ಮುಂತಾದ ಸಾಧನಗಳನ್ನು ತಯಾರಿಸಿ ಮಾರುತ್ತಿದೆ. ಹಳೆಯ ವಸ್ತುಗಳನ್ನು ಮರುಬಳಕೆ ಮಾಡಿದಂತೆಯೂ ಆಯಿತು, ಹೊಸ ಫ್ಯಾಷನ್ ನೀಡಿದಂತೆಯೂ ಆಯಿತು. ಹೇಗಿದೆ ಉಪಾಯ? ಹಳೆ ಸರ್ಕ್ಯೂಟು, ಹಳೆ ಸ್ವಿಚ್ಚುಗಳನ್ನು ಬಳಸಿದ ಒಡವೆಗಳು ಬೇಡವೇ? ಹಾಗಿದ್ದರೆ ಲ್ಯುಮನ್ ಇಲೆಕ್ಟ್ರಾನಿಕ್ ಜ್ಯುವೆಲ್ಲರಿ ಎನ್ನುವ ಕಂಪನಿ ನಿಮಗೆ ಇಷ್ಟವಾಗಬಹುದು. ಈ ಕಂಪನಿ ಹೊಳೆಯುವ ಚಿನ್ನದ ಒಡವೆಗಳ ಬದಲಿಗೆ ಮಿನುಗುವ ದೀಪಗಳ ಒಡವೆಗಳನ್ನೇ ನೀಡಲಿದೆ. ಪುಟ್ಟ ಸರ್ಕ್ಯೂಟ್ಗಳನ್ನು, ಅದರೊಟ್ಟಿಗೆ ಸೌರವಿದ್ಯುತ್ ಫಲಕಗಳನ್ನು, ಬ್ಯಾಟರಿಗಳನ್ನು ಕೂಡಿಸಿದ ಉಪಕರಣಗಳನ್ನೇ ಪದಕ, ಹಾರ, ಕಿವಿಯೋಲೆ, ಉಂಗುರ ಮೊದಲಾಗಿ ಇದು ತಯಾರಿಸುತ್ತಿದೆ. ಇವುಗಳ ಜೊತೆಗಿರುವ ಪುಟ್ಟ ಎಲ್ಇಡಿ ಬಲ್ಬ್ಗಳು ನಿಮಗಿಷ್ಟ ಬಂದಾಗ ಮಿನುಗಬಲ್ಲವು. ಹೊಸ ವರ್ಷದ ರಾತ್ರಿ ಪಾರ್ಟಿ ಕತ್ತಲಲ್ಲಿ ಮಿನುಗುವ ಹಾರದ ಜೊತೆಗೆ ಕುಣಿಯುವ ಫ್ಯಾಷನ್ ಯಾರಿಗೆ ಬೇಡ ನೀವೇ ಹೇಳಿ? ಇವೆಲ್ಲ ಫ್ಯಾಷನ್ ಪ್ರಿಯರಿಗೆ. ಇದಲ್ಲದೆ ಝುಮುಕಿ, ಪದಕಗಳು, ಬ್ರೇಸ್ಲೆಟ್ಗಳನ್ನೇ ನಿಮ್ಮ ಆರೋಗ್ಯದ ಮೇಲೆ ಸದಾ ಕನ್ನೆಡುವ ಸ್ಮಾರ್ಟ್ ಸೆನ್ಸಾರ್ಗಳನ್ನಾಗಿ ಬಳಸಲು ವಿಜ್ಞಾನಿಗಳು ಯೋಚಿಸುತ್ತಿದ್ದಾರೆ. ಈಗಾಗಲೇ ನೀವೆಷ್ಟು ದೂರ ಓಡುತ್ತೀರಿ, ಎಷ್ಟು ಕ್ಯಾಲೋರಿ ಖರ್ಚು ಮಾಡುತ್ತಿದ್ದೀರಿ ಎನ್ನುವುದನ್ನು ತಿಳಿಸುವ ಸ್ಮಾರ್ಟ್ ಗಡಿಯಾರಗಳು ಮಾರುಕಟ್ಟೆಯಲ್ಲಿವೆ. ಉಳಿದವು ದೊರಕಲು ಹೆಚ್ಚು ಕಾಯಬೇಕಿಲ್ಲ. ಅಯ್ಯೋ, ನಮಗೆ ಅಂತಿಂಥದ್ದು ಬೇಡಪ್ಪ, ಚಿನ್ನ ಇರುವ ಒಡವೆಗಳೇ ಬೇಕೆ ಎಂದಿರಾ? ಯೋಚಿಸಬೇಡಿ, ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳಲ್ಲೂ ಬೆಸುಗೆಗಳಲ್ಲಿ ಚಿನ್ನವೇ ಇದೆ. ಕಿವುಡು ಕಿವಿಗೆ ಇಂಬುಗೊಡುವ ಚಿಕಿತ್ಸೆ. ಪುಟ್ಟ ಕಿವುಡಿಗೆ ಇದು ಹೊಸದೊಂದು ಚಿಕಿತ್ಸೆ ಬಂದಿದೆ. ಕಿವಿಯ ಮೇಣ ತೆಗೆಯಲು ಎಣ್ಣೆ ಸುರಿಯುವಂತೆ ಒಂದಿಷ್ಟು ಎಣ್ಣೆಯನ್ನು ಸಿರಿಂಜಿನಿಂದ ಚುಚ್ಚಿದರೆ ಸಾಕು, ಕಿವುಡನ್ನು ಗುಣಪಡಿಸಬಹುದು ಎನ್ನುವ ಕುತೂಹಲಕರ ಸುದ್ದಿಯನ್ನು ಈ ವಾರದ ನೇಚರ್ ಪತ್ರಿಕೆ ವರದಿ ಮಾಡಿದೆ. ಇದು ಕೇವಲ ಕಿವುಡನ್ನು ಗುಣಪಡಿಸುವ ವಿಧಾನವಷ್ಟೇ ಅಲ್ಲ, ಹುಟ್ಟ ದೋಷವಿರುವ ಜೀನ್ಗಳನ್ನು ತಿದ್ದಿ ಸರಿಪಡಿಸುವ ಮತ್ತೊಂದು ಜೀನ್ ಚಿಕಿತ್ಸೆಯ ಸುಲಭ ವಿಧಾನವೂ ಹೌದು. ಜೀನ್ ಚಿಕಿತ್ಸೆಯ ಹೊಸ ಮಜಲು ಎನ್ನಬಹುದು. ಕಿವುಡಿಗೆ ಹಲವು ಕಾರಣಗಳಿರಬಹುದು. ಕಿವಿಗಳಿಗೆ ಇರುವ ಸದ್ದಿಗೆ ಅದರುವ ತಮಟೆ ಹರಿದು ಹೋಗಿರಬಹುದು, ಇಲ್ಲವೇ ಸುಲಭವಾಗಿ ಕಂಪಿಸಲಾಗದಷ್ಟು ದಪ್ಪನಾಗಿರಬಹುದು, ಅಥವಾ ಇದರೊಟ್ಟಿಗೆ ಜೋಡಿಸಿಕೊಂಡಿರುವ ಮೂರು ಮೂಳೆಗಳಲ್ಲಿ ಯಾವುದಾದರೂ ಒಂದು ಇಲ್ಲದಿರಬಹುದು, ಇಲ್ಲವೇ ಕದಲಿ ಸ್ಥಾನ ಬದಲಿಸಿರಬಹುದು, ಅಥವಾ ಇವೆಲ್ಲದರ ಕೊನೆಯಲ್ಲಿರುವ ಕಾಕ್ಲಿಯಾ ಎನ್ನುವ ಶಂಕುವಿನಾಕಾರದ ನೀರಿನ ಚೀಲವೊಂದರಲ್ಲಿ ದೋಷ ಇರಬಹುದು. ಕಾಕ್ಲಿಯಾದ ಒಳಗೆ ಇರುವ ಸೂಕ್ಷ್ಮ ರೋಮಗಳಂತಹ ಸಂವೇದಕ ನರಗಳು ಕಣಿಯಾಗಿರಬಹುದು. ಇವುಗಳಲ್ಲಿ ಯಾವುದೇ ಒಂದು ಕಾರಣವಿದ್ದರೂ ನಮಗೆ ಸದ್ದು ಕೇಳದೇ ಹೋಗಬಹುದು ಅಥವಾ ನಮ್ಮ ಕಿವಿ ಮಂದವಾಗಬಹುದು. ಸಾಮಾನ್ಯವಾಗಿ ಕಾಕ್ಲಿಯಾದಲ್ಲಿರುವ ದೋಷಗಳು ಹುಟ್ಟಿನಿಂದಲೇ ಬರುವಂಥವು. ಇಂತಹ ಹುಟ್ಟುಗಿವುಡನ್ನು ಗುಣಪಡಿಸುವ ವಿಧಾನವನ್ನು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ಯಾಂಗ್ ತಾವೋ ಮತ್ತು ಸಂಗಡಿಗರು ರೂಪಿಸಿದ್ದಾರೆಂದು ನೇಚರ್ ಪತ್ರಿಕೆ ವರದಿ ಮಾಡಿದೆ. ಇಲಿಗಳ ಕಾಕ್ಲಿಯಾದಲ್ಲಿರುವ ಸೂಕ್ಷ್ಮ ರೋಮಗಳಲ್ಲಿನ ದೋಷಗಳನ್ನು ವಿಶೇಷವಾಗಿ ತಯಾರಿಸಿದ ಎಣ್ಣೆಯನ್ನು ಚುಚ್ಚಿ ಇವರು ಸರಿಪಡಿಸಿದ್ದಾಗಿ ವರದಿಯಾಗಿದೆ. ಬಿಥೋವನ್ ಎನ್ನುವ ಕಿವುಡು ಇಲಿಗಳ ತಳಿಗಳಲ್ಲಿ ಇವರು ಈ ಪ್ರಯೋಗ ಮಾಡಿದ್ದಾರೆ. ಅಂದಹಾಗೆ ಬಿಥೋವನ್ ಎನ್ನುವುದು ಸುಪ್ರಸಿದ್ಧ ಸಂಗೀತಗಾರನೊಬ್ಬನ ಹೆಸರು, ಆದರೆ ಈತ ಕಿವುಡನಾಗಿದ್ದ. ಈ ಹೆಸರನ್ನೇ ಈ ಕಿವುಡು ಇಲಿಗಳ ತಳಿಗಳಿಗೆ ಇಟ್ಟಿದ್ದಾರೆ. ಈ ಇಲಿಗಳಲ್ಲಿ ಒಂದು ಜೀನ್ ದೋಷಪೂರ್ಣವಾಗಿರುತ್ತದೆ. ಸಾಮಾನ್ಯ ಜೀನಿನಲ್ಲಿರುವ ಸಂಕೇತದಲ್ಲಿ ಒಂದಕ್ಷರ ಬದಲಾಗಿದ್ದರಿಂದ ಈ ಕಿವುಡು ಕಾಣಿಸಿಕೊಳ್ಳುತ್ತದೆ. ಈ ಒಂದಕ್ಷರದ ಬದಲಾವಣೆಯಿಂದಾಗಿ ಸೂಕ್ಷ್ಮರೋಮಗಳ ಹೊದಿಕೆಯಲ್ಲಿರುವ ಪ್ರೋಟೀನ್ ಒಂದರ ಕಾರ್ಯಕ್ಕೆ ಭಂಗ ಬರುತ್ತದೆ. ಅದುವೇ ಕಿವುಡಿಗೆ ಕಾರಣ. ಹಾಗಿದ್ದರೆ ಈ ಒಂದಕ್ಷರವನ್ನು ಇಲಿ ಹುಟ್ಟಿದ ನಂತರ ತಿದ್ದಬಹುದೇ? ತಿದ್ದಿದರೆ ಅದಕ್ಕೆ ಮತ್ತೆ ಕಿವಿ ಕೇಳಬಹುದೇ? ತಿದ್ದುವುದು ಹೇಗೆ? ಇವೆಲ್ಲ ಪ್ರಶ್ನೆಗಳಿಗೂ ತಾವೋ ತಂಡದ ಪ್ರಯೋಗ ಉತ್ತರ ನೀಡಿದೆ. ತಾವೋ ಮೊದಲಿಗೆ ಕಿವುಡಿಲ್ಲದ ಇಲಿಗಳಲ್ಲಿರುವ ಈ ಜೀನಿನ ಉತ್ಪನ್ನವಾದ ಆರ್ಎನ್ಎಯನ್ನು ತಯಾರಿಸಿದರು. ಇದನ್ನು ಎಣ್ಣೆಯಂತಹ ಕೊಬ್ಬಿನ ಸೂಕ್ಷ್ಮ ಪೊಟ್ಟಣಗಳಲ್ಲಿಟ್ಟು ನೇರವಾಗಿ ಇಲಿಯ ಕಾಕ್ಲಿಯಾದೊಳಗೆ ಚುಚ್ಚಿದರು. ರೋಮಕೋಶಗಳ ಹೊದಿಕೆಯು ತೈಲಮೂಲದ್ದೇ ಆದ್ದರಿಂದ ಈ ಕೊಬ್ಬಿನ ಪೊಟ್ಟಣಗಳು ಅದನ್ನು ಸುಲಭವಾಗಿ ದಾಟಿ ಕೋಶದೊಳಗೆ ಸೇರಬಲ್ಲವು ಎನ್ನುವುದು ಇವರ ಊಹೆ. ಹೀಗೆ ಚಿಕಿತ್ಸೆ ನೀಡಿದ ಅನಂತರ ಈ ಕಿವುಡು ಇಲಿಗಳು ಸದ್ದಿಗೆ ಬೆಚ್ಚಲಾರಂಭಿಸಿದ್ದನ್ನು ಇವರು ಗಮನಿಸಿದ್ದಾರೆ. ಅಂದರೆ ಅವಕ್ಕೆ ಕಿವಿ ಕೇಳಲಾರಂಭಿಸಿದೆ ಎಂದು ಅರ್ಥವಷ್ಟೆ. ಹಾಗೆಯೇ ಈ ಸೂಕ್ಷ್ಮರೋಮಗಳು ಚುರುಕಾಗಲು ಎಷ್ಟು ಸದ್ದು ಮಾಡಬೇಕು ಎಂದು ಗಮನಿಸಿದ್ದಾರೆ. ಮೊದಲಿಗಿಂತಲೂ ಕಡಿಮೆ ಸದ್ದಿಗೆ ಅವು ಚುರುಕಾಗುತ್ತಿದ್ದುದನ್ನು ಉಪಕರಣಗಳು ತೋರಿಸಿವೆ. ಅಂದರೆ ಅವು ಸದ್ದಿಗೆ ಹೆಚ್ಚು ಸಂವೇದಿಸಲು ಆರಂಭಿಸಿದ್ದಾವೆ ಎಂದರ್ಥ ಅಷ್ಟೇ. ಹೀಗೆ ಈ ಬಗೆಯ ದೋಷವಿರುವ ಕಿವುಡನ್ನು ನೇರವಾಗಿ ಒಂದಿಷ್ಟು ಕೊಬ್ಬಿನ ಔಷಧಿಯನ್ನು ಚುಚ್ಚಿ ಗುಣಪಡಿಸಬಹುದು ಎನ್ನುವುದು ಇವರ ಶೋಧ. ಈ ಚಿಕಿತ್ಸೆಗೆ ಈ ಔಷಧವನ್ನು ತಯಾರಿಸುವ ಬಗ್ಗೆ ತಿಳಿದಿರಬೇಕು ಅಷ್ಟೇ. ಹವಾಮಾನದಲ್ಲಿ ವೈಪರೀತ್ಯವೇಕೆ? ಮೊನ್ನೆ ಅಮೆರಿಕ ಅಧ್ಯಕ್ಷರು ಕಳಿಸಿದ ಸಂದೇಶವೊಂದು ಗಂಭೀರ ಚರ್ಚೆಯನ್ನುಂಟು ಮಾಡಿದೆ. ಅಧ್ಯಕ್ಷ ಟ್ರಂಪ್ ಏಷ್ಯಾ ರಾಷ್ಟ್ರಗಳಿಗೆ ಈ ವರ್ಷ ಚಳಿ ಕಡಿಮೆಯಾಗಲಿದೆ ಎಂದು ಭವಿಷ್ಯ ನುಡಿದಿದ್ದರು. ಇದು ಜಾಗತಿಕ ವಾಯುಗುಣದ ಬದಲಾವಣೆಯ ಅಧ್ಯಯನ ಹಾಗೂ ಜಾಗತಿಕ ಹವಾಮಾನ ಬಿಸಿಯೇರುತ್ತಿರುವುದನ್ನು ತಡೆಯಲು ಅಮೆರಿಕವು ನೀಡಬೇಕಿದ್ದ ತನ್ನ ಪಾಲಿನ ಹಣವನ್ನು ನೀಡಲಾಗುವುದಿಲ್ಲ ಎಂಬ ಎಚ್ಚರಿಕೆ. ಅಮೆರಿಕ ಹಣ ಇಲ್ಲದೆ ಹೋದರೆ ಭೂಮಿಯ ಹವೆ ಬಿಸಿಯೇರಿ ಚಳಿ ಕಡಿಮೆಯಾಗುತ್ತದೆ ಎನ್ನುವ ವ್ಯಂಗ್ಯದ ನುಡಿ ಇದು. ಹವಾಮಾನದಲ್ಲಿನ ಬದಲಾವಣೆಗಳು ಮಾನವನಿಂದಾಗಿ ಆಗುತ್ತಿವೆ, ಆದ್ದರಿಂದ ನಮ್ಮ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು ಎಂದು ವಿಶ್ವದ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ನುಡಿಯುತ್ತಿರುವ ಸಂದರ್ಭದಲ್ಲಿ ಅದನ್ನು ಅಲ್ಲಗಳೆಯುವಂತಹ ಸುದ್ದಿ. ಟ್ರಂಪ್ ಈ ಮಾತಾಡಿದ ಸಮಯದಲ್ಲಿಯೇ ಅಮೆರಿಕ ಉತ್ತರ ಭಾಗದಲ್ಲಿ ಹಿಂದೆಂದಿಗಿಂತಲೂ ತುಸು ಹೆಚ್ಚೇ ಚಳಿ ಕಾಣಿಸಿಕೊಂಡು ನಯಾಗರ ಜಲಪಾತವು ಹೆಪ್ಪುಗಟ್ಟಿದೆ ಎನ್ನುವುದು ನಿಸರ್ಗದ ವ್ಯಂಗ್ಯವೇ ಇರಬೇಕು. ಅದೇನೇ ಇರಲಿ, ಹವಾಗುಣ ನಿಜವಾಗಿಯೂ ಬದಲಾಗುತ್ತಿದೆಯೇ? ಈ ವರ್ಷ ಭಾರತದಲ್ಲಿ ಚಳಿ ನಿಧಾನವಾಗಿ ಕಳಿಸಿಕೊಂಡದ್ದು ಇದೇ ಕಾರಣಕ್ಕಿರಬಹುದೇ? ಕಳೆದ ವರ್ಷ ಮುಂಗಾರು ಮಳೆ ಕೈಕೊಟ್ಟದ್ದು ಯಾಕೋ? ಹವಾಮಾನ ಬದಲಾವಣೆ ಸಹಜವಾಗಿಯೇ ಆಗುತ್ತಿದೆಯೋ ಅಥವಾ ನಮ್ಮ ಚಟುವಟಿಕೆಗಳ ಪ್ರಭಾವದಿಂದಾಗಿಯೋ? ಮಾನವನ ಚಟುವಟಿಕೆಗಳ ಪ್ರಭಾವದಿಂದಾಗಿ ಎಂದರೆ ಅದನ್ನು ತಿಳಿದುಕೊಳ್ಳುವುದು ಹೇಗೆ, ಸ್ಪಷ್ಟಪಡಿಸಿಕೊಳ್ಳುವುದು ಹೇಗೆ? ಇದು ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಮೂರು ವಿಶೇಷ ಪ್ರಬಂಧಗಳನ್ನು ಅಮೆರಿಕೆಯ ಹವಾಮಾನ ತಜ್ಞರ ಸಂಘ ಪ್ರಕಟಿಸಿದೆ. ಇದರಲ್ಲಿ ಒಂದು ನೇರವಾಗಿ ಭಾರತಕ್ಕೆ ಸಂಬಂಧಿಸಿದೆ. ಕಳೆದ ವರ್ಷ ಭಾರತ ಹಾಗೂ ಇತರೆ ಏಷ್ಯಾ ರಾಷ್ಟ್ರಗಳಲ್ಲಿ ಕಾಣಿಸಿಕೊಂಡ ವಿಪರೀತ ಬೇಗೆ ಜಾಗತಿಕ ತಾಪಮಾನ ಹೆಚ್ಚಾದದ್ದರಿಂದ ಎಂದು ಇದು ವರದಿ ಮಾಡಿದೆ. ಜಪಾನಿನ ಮೀಟಿಯಾರೊಲಾಜಿಕಲ್ ಸೊಸೈಟಿಯ ವಿಜ್ಞಾನಿಗಳು ಅಮೆರಿಕೆಯ ವಿಜ್ಞಾನಿಗಳೊಟ್ಟಿಗೆ ಸೇರಿ ಈ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಕಳೆದ ವರ್ಷ ಅಂದರೆ 2016ರಲ್ಲಿ ವಿಶ್ವದ ಎಲ್ಲೆಡೆ ಬೇಸಿಗೆಯ ಉಷ್ಣತೆ ಸಾಧಾರಣಕ್ಕಿಂತಲೂ ಹೆಚ್ಚಿತ್ತು. ಹೀಗೆ ಸಾಧಾರಣಕ್ಕಿಂತಲೂ ವಿಪರೀತವಾದ ಬೇಗೆ, ಚಳಿ, ಮಳೆ, ಗಾಳಿಯನ್ನು ಅತಿ ವಿಪರೀತ ಹವಾಮಾನ ಅಥವಾ ಎಕ್ಸ್ಟ್ರೀಮ್ ಕ್ಲೈಮೇಟ್ ಎಂದು ಕರೆಯುತ್ತಾರೆ. ಇಂತಹ ವಿಪರೀತದ ಘಟನೆಗಳು ಹೆಚ್ಚಾಗಿದ್ದಷ್ಟು ಅಥವಾ ಆಗಿಂದಾಗ್ಗೆ ಆಗುವುದು ಕೂಡ ಹವಾಮಾನದಲ್ಲಿ ಬದಲಾವಣೆಗಳಾಗುತ್ತಿರುವ ಸೂಚನೆ ಎಂಬುದು ವಿಜ್ಞಾನಿಗಳ ನಂಬುಗೆ. ಆದರೆ ಇದಕ್ಕೆ ಇಂಥದ್ದೇ ಕಾರಣ ಎನ್ನುವುದನ್ನು ನಿರೂಪಿಸುವುದು ಮಾತ್ರ ಬಹಳ ಕಷ್ಟ. ಜಪಾನಿ ವಿಜ್ಞಾನಿಗಳ ಸಾಧನೆ ಇದುವೇ. ಯಾವುದೇ ಊರಿನ ಅಥವಾ ಸ್ಥಳದ ಹವಾಮಾನವನ್ನು, ಅಲ್ಲಿನ ತೇವಾಂಶ, ಗಾಳಿ, ಗಾಳಿಯ ದಿಕ್ಕು, ಬಿಸಿಲಿನ ಪ್ರಮಾಣ, ಗಾಳಿಯ ವೇಗ, ಋತು, ಅಕ್ಷಾಂಶ, ರೇಖಾಂಶ, ಉಷ್ಣತೆ, ಗಾಳಿಯಲ್ಲಿರುವ ಧೂಳು, ಅಲ್ಲಿ ಇರಬಹುದಾದ ಜ್ವಾಲಾಮುಖಿಯ ಚಟುವಟಿಕೆ ಇತ್ಯಾದಿ ಹಲವಾರು ಅಂಶಗಳು ಬಾಧಿಸುತ್ತವೆ. ಇವುಗಳಲ್ಲಿ ಯಾವುದೊಂದು ಪರಿಸ್ಥಿತಿ ಬದಲಾದರೂ ಅಂದಿನ ಹವಾಮಾನ ಬದಲಾಗುತ್ತದೆ. ಹೀಗಾಗಿಯೇ ಹವಾಮಾನದ ಭವಿಷ್ಯವನ್ನು ನುಡಿಯುವುದು ಬಹಳ ಕಷ್ಟ. ವಿಜ್ಞಾನಿಗಳು ಈ 108 ಅಂಶಗಳಲ್ಲಿ ಒಂದೊಂದನ್ನೂ ಬದಲಾಯಿಸಿದರೆ ಅಥವಾ ಕೆಲವನ್ನು ಅಥವಾ ಎಲ್ಲವನ್ನು ಬದಲಾಯಿಸಿದರೆ ಏನಾಗಬಹುದು ಎಂದು ಲೆಕ್ಕಾಚಾರ ಹಾಕಿ ಹವಾಮಾನದ ಭವಿಷ್ಯ ನುಡಿಯುತ್ತಾರೆ. ಈ ರೀತಿಯ ಭವಿಷ್ಯವನ್ನು ಮಾಡೆಲಿಂಗ್ ಎನ್ನುತ್ತೇವೆ. ಜಪಾನಿ ವಿಜ್ಞಾನಿಗಳು ಇಂತಹ 100 ಮಾಡೆಲ್ಲುಗಳನ್ನು ಬಳಸಿ ಏಷ್ಯಾದ ಹವಾಮಾನವನ್ನು 2016ರಲ್ಲಿ ವಿಶ್ವದ ಹವಾಮಾನ ಹೇಗಿತ್ತೆಂದು ಅಣಕಿಸಿ ನೋಡಿದರು. ಈ ಎಲ್ಲ ಮಾದರಿಗಳಲ್ಲಿಯೂ ಮನುಷ್ಯನಿಂದಾಗುವ ಬದಲಾವಣೆಗಳನ್ನು ನಿರ್ಲಕ್ಷಿಸಲಾಗಿತ್ತು. ಹೀಗೆ ಮಾಡಿದಾಗ ದೊರೆತ ಉತ್ತರಗಳಲ್ಲಿ ಎಲ್ಲಿಯೂ ಕಳೆದ ವರ್ಷ ನಾವು ಕಂಡಂತ ಬೇಗೆ ಕಾಣಲಿಲ್ಲ. ಕಳೆದ ವರ್ಷದ ಬೇಸಿಗೆಯಲ್ಲಿ ಬೇಗೆ ಹೆಚ್ಚಾಗಿ ಸುಮಾರು 500 ಹೆಚ್ಚು ಜನರು ಭಾರತದಲ್ಲಿಯೇ ಸತ್ತಿದ್ದರು ಎನ್ನುವುದು ನೆನಪಿನಲ್ಲಿರಲಿ. ಆದರೆ ಮಾನವನಿಂದಾಗಿ ಉಂಟಾಗುತ್ತಿರುವ ಬದಲಾವಣೆಗಳನ್ನು ಆನಂತರ ಈ ಮಾಡೆಲುಗಳಲ್ಲಿ ಸೇರಿಸಿದಾಗ 2016ರಲ್ಲಿ ನಾವು ವಾಸ್ತವವಾಗಿ ಕಂಡಂತಹ ಉಷ್ಣತೆಯನ್ನು ಮಾಡೆಲ್ಲುಗಳು ಪ್ರತಿಫಲಿಸಿದವು. ಮಾನವ ನಿರ್ಮಿತ ಬದಲಾವಣೆಗಳು ಅಂದರೆ ಇನ್ನೇನಲ್ಲ, ಅಧಿಕ ಇಂಧನದ ಬಳಕೆಯಿಂದ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ಗಂಧಕದ ಡೈಆಕ್ಸೈಡ್ ಮುಂತಾದ ವಾಯು ಮಾಲಿನ್ಯ ಉಂಟುಮಾಡುವಂತಹ ವಸ್ತುಗಳ ಉತ್ಪಾದನೆ. ಅಂದರೆ ಕಳೆದ ವರ್ಷದ ಬೇಗೆಯಾಗಿದ್ದು ನಮ್ಮ ಕರ್ಮದಿಂದಾಗಿ ಎಂದಷ್ಟೇ ಅರ್ಥ. ಎಲ್ಲೋ ಯಾರೋ ಮಾಡಿದ ಪಾಪ ನಮ್ಮನ್ನೂ ತಾಕುತ್ತದೆ ಎನ್ನುವುದು ಹವಾಮಾನದ ವಿಷಯದಲ್ಲಂತೂ ಸತ್ಯವೇ. ಜಾಣನುಡಿ ಡಿಸೆಂಬರ್ 31 ವರ್ಷದ ಕೊನೆಯ ದಿನ. ಈ ದಿನ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ವಿದ್ಯುತ್ ಬಲ್ಬ್ ಪ್ರಕಾಶಿಸಿದ ದಿನವೂ ಹೌದು. 1879ರಲ್ಲಿ ಅಂದರೆ ಸುಮಾರು 150 ವರ್ಷಗಳ ಹಿಂದೆ ವಿದ್ಯುತ್ ಬಲ್ಬನ್ನು ಆಕರ್ಷಿಸಿದ ಸುಪ್ರಸಿದ್ಧ ತಂತ್ರಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ಅದನ್ನು ಬೆಳಗಿಸಿ ಸಾರ್ವಜನಿಕರಿಗೆ ಪ್ರದರ್ಶಿಸಿದ ದಿನ ಇದು. ಆ ದಿನ ಹೊತ್ತಿದ ಬೆಳಕು ಇಡೀ ಜಗತ್ತನ್ನೇ ಬದಲಿಸಿದೆ. ಇದರಿಂದಾಗಿ ಈ 1.5 ಶತಮಾನದೊಳಗಳಿಗೆ ಭೂಮಿಯಲ್ಲಿ ರಾತ್ರಿ ಎನ್ನುವುದು ಸಂಪೂರ್ಣ ಮರೆಯಾಗಿದೆ. ಎಲ್ಲೆಡೆ ಜಗಮಗಿಸುವ ಬೆಳಕಿನಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸುವ ಈ ಸಂದರ್ಭದಲ್ಲಿ ನಾವು ಈ ಆವಿಷ್ಕಾರವನ್ನು ನೆನಪಿಸಿಕೊಳ್ಳಲೇಬೇಕು. ಇದು ಈ ವಾರದ ಜಾಣ ಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ. ಕೇಳುಗರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಜಾಣ ಸುದ್ದಿಯನ್ನು ನೀವು ಕೇಳಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಜಾಣ ಸುದ್ದಿ ಕುರಿತ ಸಂದೇಹ ಸಲಹೆಗಳಿಗೆ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ. ನಮಸ್ಕಾರ.